ಜಯತಿ ಹರೇ ರಶ್ಮಿತಿಯ ಸರ್ವದೇವೈಕ ವಂದ್ಯ ಪರಮ ಗುರು ರಭಿಷ್ಟ ವಾಪ್ತಿದ ಸಜ್ಜನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷ ಸರಸಿ ಜನೇನೋ ಸೌ ಶ್ರೀಪತಿರ್ಮಾನದೋನಃ ಜಯತ್ಯಜೋ ಖಂಡ ಗುಣೋರುಮಂಡಲ ಸದೋದಿತೋ ಜ್ಞಾನಮರೀಚಿ ಮಾಲಿ ಸಭಕ್ತ ಹಾರ್ದೋಚ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜಯತ್ಯಜೋ ಅಕ್ಷೀಣ ಸುಖಾತ್ಮ ಬಿಂಬ ಸೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜಯತ್ಯ ಸಂಖ್ಯೋರ್ಬಲಾಂಬಪೂರೋ ಗುಣೋಚ್ಚರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀ ವಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ ಯದಿ ತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೇ ತದಾಸು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಕೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಕೃಷ್ಣ. ಇಲ್ಲಿ ನೆಕ್ಸ್ಟ್ ಪದ್ಯದಲ್ಲಿ ಕೆಲವು ತಿರುಗಾ ಈ ನಾಡಿ ಪ್ರಕರಣ ಸಂಧಿ ನಾವು ಇಂಚೆಲ್ಲಿ ನೋಡಿದಾಗಲೇ ಬೃಹತಿ ಸಹಸ್ರಕ್ಕೆ ಸಂಬಂಧಪಟ್ಟದು. ಇಲ್ಲಿ ನಮಗೆ 36,000 ಅದಕ್ಕೆ ಕರೆಸ್ಪಾಂಡಿಂಗ್ ಆಗ 1,000 ರೂಪಗಳು ಅಂತ ನಾವು ನೋಡಿದ್ದೀವಿ ವಿಷ್ಣು ಸಹಸ್ರನಾಮಕ್ಕೆ ಹೋಲಿಸಿದ್ದಾರೆ. ಸೊ ಈ ಒಂದು ಸಂಧಿಯಲ್ಲಿ ಅನೇಕ ವಿಷ್ಣು ಸಹಸ್ರನಾಮದ ಹೆಸರುಗಳನ್ನ ಚಿಂತನೆಗೆ ಕೊಡ್ತಾರೆ. ಇಲ್ಲಿನೂ ನೋಡಿ, ಇಲ್ಲಿನೂ ನಿಮ್ಗೆ ಮರೀಚಿ ದಮನ ಹಂಸ ಅಂತ ಕೊಟ್ಟಿದ್ದಾರೆ. ಸೊ ಈ ಮೂರು ರೂಪಗಳು ವಿಶೇಷವಾಗಿ ಕೊಟ್ಟಿದ್ದಾರೆ. ಸೊ ಈ ಪದ್ಯ ನೋಡೋಣ. ಈ ಪದ್ಯ ಹೀಗಿದೆ: ಈ ಚತುರ್ದಶ ಭುವನದೊಳಗೆ ಚರಾಚರಾತ್ಮಕ ಜೀವರಲ್ಲಿ ವಿರೋಚನಾತ್ಮಕ ವಂಚಕನು ನಡೆಸಿದ್ದು ದಿನ ದಿನದಿ ಯಾ ಚತನು ಎಂದೆನಿಸಿಕೊಂಬ ಮರೀಚಿ ದಮನ ಹಂಸ ರೂಪಿ ವಿಶೇಷ ಕಾಹ್ವಯನಾಗಿ ಜನರ ಅಭಿಲಾಷೆ ಪೂರೈಪ ಅಂತ ಇಲ್ಲಿ ಇದೆ. ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಇದು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಇದೆ. ಈ ಚತುರ್ದಶ ಭುವನದೊಳಗೆ ಅಂದ್ರೆ ಆ ಹಿಂದಿನ ಪದ್ಯದಲ್ಲಿ ಭೋಗ್ಯ ಭೋಕ್ತರು ಕೊಟ್ಟಿದಾರಲ್ಲ, ಈ ಭೋಗ್ಯ ಭೋಕ್ತರು ಎಂಬುದು ಈ ಒಂದು ಲೋಕದಲ್ಲಿ ಮಾತ್ರ ಇಲ್ಲ, ಭೂಲೋಕದಲ್ಲಿ ಮಾತ್ರ ಇಲ್ಲ, ಎಲ್ಲಾ ಕಡೆನೂ ಹೀಗೆ ಇದೆ. ಈ ಚತುರ್ದಶ ಭುವನ, ಈ 14 ಲೋಕಗಳು, ಈ 14 ಲೋಕಗಳಲ್ಲಿ ಭುವನದೊಳಗೆ ಚರಾಚರಾತ್ಮಕ ಜೀವರಲ್ಲಿ, ಸೊ ದೇವರು ಚರಾಚರಾತ್ಮಕ ಅಂದ್ರೆ ಸ್ಥಾವರ ಜಂಗ, ಇದು ಚೇತನಗಳಲ್ಲಿ ಚರ ವಸ್ತುಗಳಲ್ಲಿ ಅಚರ ಚರಾಚರ ಚರ ಚಲಿಸುವಂತದ್ದು, ಆಮೇಲೆ ಚಲಿಸದೇ ಇರುವಂತ ಜೀವಗಳಲ್ಲೇ ಜಡಗಳನ್ನು ತಗೊಳ್ತಾ ಇಲ್ಲ, ಜೀವವನ್ನೇ ತಗೊಳ್ತಾ ಇದ್ದಾರೆ. ಚರ ಅಚರಾತ್ಮಕ ಜೀವರಲ್ಲಿ ಎರಡು ತರ ಜೀವರಗಳಲ್ಲಿ ಮೇನ್ ಆಗಿ ಈ ಡಿವಿಷನ್ ಇಸ್ ಚರ ಅಚರ ಎಂಬುದನ್ನ ತಗೊಳ್ತಾರೆ. ಮೂವಬಲ್ ಅಂಡ್ ಇಮೂವಬಲ್ ಜೀವರಲ್ಲಿ ಯಾರಿದಾನಂದ್ರೆ, ಇದು ವಿರೋಚನಾತ್ಮಕ ವಂಚಕನು ನೆಲೆಸಿದ್ದು. ಇದಕ್ಕೆ ಅನೇಕ ಅರ್ಥಗಳನ್ನ ಹೇಳ್ತಾರೆ. ವಿರೋಚನಾತ್ಮಜ ಯಾರು? ಬಲಿಚಕ್ರವರ್ತಿ ವಿರೋಚನಾತ್ಮಜ ಅಂದ್ರೆ ಬಲಿಚಕ್ರವರ್ತಿ. ಅವನನ್ನ ಮೋಸ ಮಾಡಿದ ವಂಚಕನು, ದೇವರ ಆಕ್ಚುಲಿ ಮೋಸಕ ಅಲ್ಲ, ಅವನ ಬಲಿಚಕ್ರವರ್ತಿ ಹಿ ಗಾಟ್ ಚಿಕ್ಕ ರೂಪದಿಂದ ಬಂದು ಅವನು ಕೇಳ್ತಾನೆ. ಸೊ ಆದ ಅವನಿಗೆ ಫಸ್ಟ್ ಇನಿಷಿಯಲಿ ಗೊತ್ತಾಗೋದಿಲ್ಲ, ಅವನು ಗೊತ್ತಾದ ಮೇಲೇನು ಕೊಡ್ತಾನ ಅವನ ಮೇಲೆ. ಸೊ ವಂಚಕನು ಯಾರು ಅಂದ್ರೆ ವಾಮನ ರೂಪ ಭಗವಂತ ನೆಲೆಸಿದ್ದು ಅಂದ್ರೆ ಎಲ್ಲಾ ಕಡೆನು. ಹಿಂದಿನ ಪದ್ಯದಲ್ಲಿ ಭೋಕ್ತೃ ಭೋಜ್ಯ ಬಂದಿದೆ, ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇಲ್ಲಿ ಯಾಚಕ ಅಂಬೋ ಶಬ್ದವನ್ನ ವಂಚಕನು ನೆಲೆಸಿದ್ದು ದಿನದಿಂದ ಯಾಚಕನು ಯಾಚನೆ ಮಾಡ್ತಾನ ಅಂತ. ಅಂದ್ರೆ ಅಲ್ಲಿ ಅವತಾರದಲ್ಲಿ ಕಥೆಯಲ್ಲಿ ಹೇಗಿದೆ ಅಂದ್ರೆ, ವಾಮನ ರೂಪದಿಂದ ಬಂದು ನನಗೆ ಕೊಡು ಮೂರು ಹೆಜ್ಜೆಯನ್ನ ನನಗೆ ಕೊಡು ಅಂತ ಯಾಚನೆ ಮಾಡ್ತಾನೆ. ಬ್ರಾಹ್ಮಣ ವಟು ರೂಪದಿಂದ ಬಂದು ಯಾಚನೆ ಮಾಡ್ತಾನೆ ಅಂದ್ರೆ, ಇಲ್ಲಿ ಹೇಳ್ತಾರೆ ದೇವರು ಯಾಚನೆ ಮಾಡ್ತಾನ ಅಂದ್ರೆ ಏನನ್ನ ಯಾಚನೆ ಅಂತ ತಕೊಳ್ತಾನಂತೆ. ಏನು ಕೇಳ್ತಾ ದೇವರು ಕೇಳ್ತಾನಂತ, ದೇವ್ರು ಏನ್ ಕೇಳ್ತಾನಂದ್ರೆ, ನಿನ್ನ ಅಲ್ಲಿ ಅಂದ್ರೆ ಸರ್ಫೇಸ್ ಮೂರು ಹೆಜ್ಜೆ ಕೊಡುವ ಎಂಬುದಲ್ಲಿ ಇದೆ, ಆಮೇಲೆ ಇಂದ್ರನಿಗೆ ಇಂದ್ರ ಸ್ಥಾನ ಕೊಡಬೇಕು, ಅದೆಲ್ಲ ಇದು ಮುಖ್ಯವಾಗಿ ಬಲಿಗೆ ವಂಚಕನಾಗಲ್ಲ, ಬಲಿಯನ್ನ ಉದ್ಧಾರ ಮಾಡ್ಲಕ್ಕೆ. ಬಲಿಯಲ್ಲಿ ಇರುವಂತ ದೈತ್ಯ ಒಬ್ಬ ಇರ್ತಾನ, ಬಲಿ ಎಂಬ ಹೆಸರಲ್ಲಿ ದೈತ್ಯ ಇದ್ದಾನೆ, ಆ ದೈತ್ಯನನ್ನ ಹೊರಗೆ ಹಾಕಿ ಆ ಬಲಿಯನ್ನ ಉದ್ಧಾರ ಮಾಡ್ಲಕ್ಕೆ ಬಂದ ಅವತಾರದ ಹಾಗೇನೆ. ನಾವು ಸಜ್ಜನರು ಎಲ್ಲರಲ್ಲಿನೂ ನಮ್ಮಲ್ಲಿನೂ ಒಂದು ದೈತ್ಯ ಶಕ್ತಿ, ನಾವು ದೈತ್ಯ ಶಕ್ತಿಯಿಂದ ನಾವೇ ಮಾಡಿದ ನಮ್ಮ ದೊಡ್ಡ ದೊಡ್ಡ ಕರ್ಮಗಳು ಇದೆ.
ಅದನ್ನ ಹೋಗಲಾಡಿಸಿ ನಮ್ಮನ್ನ ಉದ್ಧಾರ ಮಾಡ್ತಾನೆ ದೇವರು. ಸೊ ಇಲ್ಲಿ ಯಾಚಕನು ಅಂದ್ರೆ ಏನ್ ಕೇಳ್ತಾನಂದ್ರೆ, ನಮ್ಮ ಕರ್ಮವನ್ನ ಕೊಡು, ಕರ್ಮವನ್ನ ಕೊಡು ಅಂದ್ರೆ ಕರ್ಮ ಕೊಡು ಅಂತ ಕೇಳ್ತಾನಂದ್ರೆ ಏನು, ಕರ್ಮ ಸಮರ್ಪಣೆ ದೇವರಲ್ಲಿ. ಕರ್ಮ ನಾವು ದೇವರೇ ಎಲ್ಲ ಕಡೆಯಿಂದ ಮಾಡ್ತಾನೆ. ನಾವು ಕರ್ಮ ಸಮರ್ಪಣೆ ಮಾಡಿದಾಗ ಯಾರಿಗೆ ಕೊಡ್ತೇವೆ, ಕೃಷ್ಣ ಅರ್ಪಣೆ ಮತ್ತು ಕೃಷ್ಣನಿಗೆ ಕೊಡ್ತೇವೆ. ಕೃಷ್ಣನಿಗೆ ಕೊಡೋದು ಅಂದ್ರೆ ಅಲ್ಲಿ ವಾಮನ ಕಥೆ ಅಂದೆ, ವಾಮನಿಗೆ ಭೂಮಿ ಇಲ್ಲವ, ಈ ಜಗತ್ತಿನ ಒಡೆಯ ಅವನು, ಅವನಿಗೆ ಯಾಕೆ ಭೂಮಿ ಬೇಕಾಗಿದೆ. ಅದು ಮಾಡುವ ಮೂಲಕವಾಗುವ ಬಲಿಯ ಉದ್ಧಾರ ಆಗತ್ತೆ. ಅವನು ಕೊನೆಯಲ್ಲಿ ಮಾಡ್ತಾನೆ ಆತ್ಮನೇ ವೇದನ್, ತನ್ನಲ್ಲಿ ಇರುವಂತಹ ಭಗವಂತನನ್ನ ತನ್ನನ್ನೇ ಸಮರ್ಪಣೆ ಮಾಡ್ತೀನಿ. ಆಮೇಲೆ ಅದೇ ಮೂರು ಹಾಕಿದ್ದಾನು ಕೈಲಿ ಕೊಟ್ಟೆ ಅನ್ನವನು. ಸೊ ಅದಕ್ಕೆ ಯಾಚಕನು ಅಂದ್ರೆ ಅದು ನಮ್ಮಲ್ಲಿ ದೇವರು ಆ ಕರ್ಮವನ್ನ ತಕೊಳ್ತಾನೆ. ನಾವು ಕೇಳದೆ ಇದನ್ನ ಅವನು ತಕೊಳ್ತಾನೆ, ಅವನ್ ತಕೊಂಡೇ ತಕೊಳ್ತಾನೆ. ಹಿಂದಿನ ಪದ್ಯದಲ್ಲಿ ಹೇಳಿದಂತೆ ಅವನೇ ಭಕ್ತರು ಭೋಜ್ಯದಲ್ಲಿ ಇದ್ದು ಅವನೇ ತಗೊಳ್ತಾನೆ. ಇಲ್ಲಿ ನಾವು ಸಮರ್ಪಣೆ ಮಾಡ ಆ ಯಾಚಕನಾಗ, ಅವನು ಯಾಚಕನಾಗ ಸ ಎಲ್ಲೆಲ್ಲಿ ಯಾಚನೆ ಅಂದ್ರೆ ನಾವು ಯಾರಿಗೆ ಇದು ಮೂಲಕವಾಗಿ ಇನ್ನೊಂದು ಇದೆ ನಮ್ ಪ್ರಸಿದ್ಧವಾಗಿ ಬಂದಿದ್ದ, ಯಾವ ದಾನ ಏನೇ ಮಾಡಬೇಕಂದ್ರೆ ನಾವು ದಾನ ಕೊಡೋವಾಗ ಅವ್ರಿಗೆ ಸಂಕಲ್ಪ ಮಾಡಿ ಅವ್ರಿಗೆ ದಾನ ಕೊಡೋವಾಗ ಅವ್ರಿಗೆ ಏನ್ ತಂದ್ಕೋಬಾರ್ದು. ಅಲ್ಲಿ ಇರುವಂತ ವಾಮನ ಅವರ ರೂಪದಿಂದ ಬಂದು ಅದು, ಯಾಕೆಂದ್ರೆ ಆ ಪದಾರ್ಥ ದೇವರು ನಮ್ಗೆ ಒಂದು ಪದಾರ್ಥ ಕೊಟ್ಟಿದೆ. ಯಾವ್ದೋ ಒಂದು ದುಡ್ಡು ಕಾಸು ಇರಬಹುದು, ಜ್ಞಾನ ಇರಬಹುದು, ಇನ್ನು ಏನಾದ್ರು ದೇಹದಿಂದ ಮಾಡುವಂತ ಶಕ್ತಿ ಇರಬಹುದು, ಏನೋ ಒಂದು ವಿದ್ಯೆ ಇರಬಹುದು, ಎಷ್ಟೋ ನಮ್ಗೆ ದೇವರು ಕೊಟ್ಟಿದ್ದಾನೆ. ಕಂಪೇರ್ ಟು ಅದರ್ಸ್, ನಮ್ಗಿಂತ ಕೆಳಗಿನವರಿಗೆ ಏನ್ ಮಾಡಬೇಕು ಅಂದ್ರೆ ಅದನ್ನ ದಾನ ಕೊಡಬೇಕು. ದಾನ ಕೊಡೋದು ಅಂದ್ರೆ ಏನು, ನನ್ನಲ್ಲಿ ಇಲ್ಲ ಅದು, ಅದು ದೇವರದೇ. ಅದನ್ನು ಬಲಿ ಕೊಟ್ಟಂತೇನೆ ನಾವು ನಾನು ಕೊಡ್ತೀವಿ ಅಂತ ವಸ್ತು ಬರುತ್ತೆ. ಆಮೇಲೆ ಅದನ್ನು ಯೋಚನೆ ಮಾಡಿದಾಗ ದೇವರು ಕೊಟ್ಟ ವಸ್ತುವನ್ನ ದೇವರೇ ನನ್ನಿಂದ ಪ್ರೇರಿಸಿ ಅವನೇ ತಕ್ಕೊಳ್ತಾ ಇದ್ದಾನಂತ. ಸೊ ಹಾಗೆ ಯಾಚಕ ಎಲ್ಲೆಲ್ಲಿ ಯಾಚನೆ ಅಂದ್ರೇನು, 14 ಲೋಕಗಳಲ್ಲಿನ ಚತುರ್ದಶ ಭುವನದೊಳಗೆ ಚರಾಚರಾತ್ಮಕ ಜೀವರಲ್ಲಿ ಇವನೇ ಇದ್ದಾನೆ. ಬಲಿಚಕ್ರವರ್ತಿಗೆ ಉದ್ಧಾರ ಮಾಡಿದಂತ ಈ ವಾಮನನು ವಂಚಕನು ನೆಲೆಸಿದ್ದು. ಸೊ ಯಾಚನೆ ಮಾಡೋರಲ್ಲಿ ಭಗವಂತನೇ ಇದ್ದಾನೆ ಅಂತ. ನಾವು ದಾನ ಕೊಡೋದು ಮಾತ್ರ ಅಲ್ಲ, ದಿನಾಗ್ಲೂ ನಾವು ಮಾಡ್ತೀವಿಲ್ಲ ಸಂಕಲ್ಪ ಏನು ಇದು ಸಂಕಲ್ಪ ಮಾಡ್ತೀವಿ ನೀರಿಂದ ಕೊಡ್ತೇವೆ, ಯಾರಿಗೆ ಕೊಡೋದಿಲ್ಲ, ಅಲ್ಲೇ ಕೈಯಲ್ಲಿ ಹಾಕಿ ಅದು ಕೃಷ್ಣ ಅರ್ಪಣ ಮಸ್ತು ಅಂತ ಹೇಳ್ತೀವಿ. ಒಂದೊಂದಕ್ಕೇನು ಸಂಘ ಇದು ಮಾಡ್ತೀವಿ, ಆಚಮನ ಮಾಡ್ತೀವಿ, ಇದು ನೀರು ಕೊಡೋ ನೀರಿಂದ ಮಾಡ್ತೀವಿಲ್ಲ. ಅದು ಮಾಡೋವಾಗ ಅಲ್ಲಿ ವಾಮನನ ಚಿಂತನೆ, ವಾಮನನ ಚಿಂತನೆ ಅಂದ್ರೂ ಅಲ್ಲಿ ಅಲ್ಲಿ 11th ಸಂಧಿಯಲ್ಲಿ ಏನೋ ಬಂತು, ತನುವಿನೊಳಪ್ಪ ವಾಮನನು ಅಂತ ಅಲ್ಲಿಂದ ಬಂತು. 11th ಸಂಧಿಯಲ್ಲಿ 12th ಪದ್ಯನ 11th ಪದ್ಯದಲ್ಲಿ ಅದೇ ಬಂತು, ತನುವಿನೊಳಪ್ಪನು ವಾಮನ ಅಂತ ಬಂತು. ಸೊ ಅದನ್ನೇ ಅದೇ 11th ಇಲ್ಲ ಅದು 12th ಅಲ್ಲಿ, ಮನವೇ ಮೊದಲಾದ ಇಂದ್ರಿಯಗಳೊಳಗೆ ಅನಿಲ ದೇಹವನ್ನು ಶುಚಿ ಎನಿಸಿಕೊಂಡು ಅನವರತ ನೆಲೆಸಿಪ್ಪ ಶುಚಿತ ಸ್ಫೋತ ಎಂದೆನಿಸಿ ತನುವಿನೊಳಪ್ಪನು ಸದಾ ವಾಮನ ಋಷಿಕೇಶ ಆಕ್ಯರು. ಅಲ್ಲಿ ತನುವಿನೊಳಪ್ಪನು ಅಂತ. ಸೊ ಈ ದೇಹದಲ್ಲಿ ಇದನ್ ವಾಮನ ಅಂತ ಹೇಳಿದ್ದನ್ನು ಆ ಕಠೋಪನಿಷತ್ತಲ್ಲೇನೋ ಬಂದಿದೆ ಸೆಂಟರ್ಲಿ, ಹೃದಯದಲ್ಲಿ ವಾಮನ ಎಂಬುದಕ್ಕೆ ವಾಮನಾವತಾರದಲ್ಲಿ ಬಂದ ಭಗವಂತ ಅಂತ ಒಂದು ಅರ್ಥ. ವಾಮನ ಅಂದ್ರೆ ಚಿಕ್ಕ ರೂಪ, ಅತೀ ಸೂಕ್ಷ್ಮ ರೂಪದಿಂದ ಇದ್ದಾನೆ ಅಂತ. ಸೊ ಅವನಿಗೆ, ಸೊ ನಾವು ಹೊರಗಡೆಯಿಂದ ಯಾಚನೆ ನಾವು ಯಾರಿಗೆ ಕೊಡೋದು ಒಂದು, ಇನ್ನೊಂದು ದಿನಾಗ್ಲೂ ಈ ಕೃಷ್ಣಾರ್ಪಣ ಇದು ಏನೇ ಮಾಡೋದು ಯಾರಿಗೆ ಮಾಡ್ತೀವಿ, ಹೊರಗೆ ಒಂದು ಸಿಂಬಾಲಿಕ್ ಆಗ ನೀರನ್ನ ನೆನಪು ಮಾಡ್ಕೊಳ್ಳಕ್ಕೆ ಮಾಡ್ತೀವಿ ನಾವು, ಕೊಡೋದು ಯಾರು, ಈ ನಮ್ಮಲ್ಲಿ ಇರುವಂತ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ನಮ್ಗೆ ಫಲ ಕೊಡುವಂತ ಬಿಂಬರೂಪ ಅವನೇ ವಾಮ. ಚಿಕ್ಕ ರೂಪ ಮಾಡಿದಾಗ ಏನಾಗತ್ತೆ, ಅವನು ದೊಡ್ಡ ರೂಪವನ್ನ ತಾಳ್ತಾನೆ. ನೆಲೆಸಿದ್ದು ದಿನ ದಿನದಿ ಯಾಚಕನು ಎಂದೆನಿಸಿ ಕೊಂಬ, ಯಾಚಕ ಅಂಬೋರು ಅವನೇ ಯಾಚಕ, ಅವನೇ ತಕ್ಕೊಳ್ತಾನ ಅಂತ ಹೇಳ್ತಾರೆ. ಯಾಚಕ ಎಂದೆನಿಸಿ ಕೊಂಬ ಮರೀಚಿ ದಮನ ಸು ಹಂಸ ರೂಪಿ. ಸೊ ಮೂರನ್ನು ಇಲ್ಲಿ ರೂಪಗಳನ್ನು ಹೇಳುವಾಗ ಮರೀಚಿ ದಮನ ಹಂಸ ಇನ್ನೊಂದು ಸಮಸ್ತ ಪದವಾಗಿ ತಕೊಳ್ತಾರ. ಮರೀಚಿ ದಮನ, ಮರೀಚಿ ದಮನ ಅಂಬುದನ್ನ ಒಟ್ಟಿಗೆ ತಕೊಂಡಿದ್ದಾರೆ ಇವರು. ಮರೀಚಿ ದಮನ ಇನ್ನೊಂದು ಮರೀಚಿ, ಇದು ಹೇಗೆ ಒಂದು ವ್ಯಾಖ್ಯಾನಕಾರರ ಹೀಗೆ ಹೇಳ್ತಾರೆ, ಮೂರಾಗಿ ತಗೊಳ್ಳಿ ಅಂತ. ಮರೀಚಿ, ಮರೀಚಿ ದಮನ, ಹಂಸ ಅಂತಾನು ತಗೋಬಹುದು ಅಂತ ಆಲ್ಟರ್ನೇಟ್ ಮೀನಿಂಗ್ ಕೊಡ್ತಾರೆ. ಅದರ್ವೈಸ್ ಸ್ಟ್ರೈಟ್ ಫಾರ್ವರ್ಡ್ ಮರೀಚಿ ದಮನ ಹಂಸ ಸು ಹಂಸ. ಸೊ ಸು ಫಸ್ಟ್ ಫಸ್ಟ್ ಹಾಕೊಳ್ಳೋದು, ಸು ಮರೀಚಿ ಸು ದಮನ ಸು ಹಂಸ. ಇದು ಮೂರು ಭಗವತ್ ಪರವಾಗಿ, ಯಾಕೆಂದ್ರೆ ವಿಷ್ಣು ಸಹಸ್ರನಾಮದಲ್ಲಿ ಬಂದಿದೆ. ಸೊ ರೂಪಿ ನಿಶೇಚಕಾಹ್ವಯ, ನಿಶೇಚಕಾಹ್ವಯ, ನಿಶೇಚ ಅಂದ್ರೆ ಅದನ್ನ ನಮ್ಮನ್ನ ಸುರಿಸ್ತಾನ ಅವನು. ಸೊ ಸುರಿಸಿ ದೇವರು ಈ ವಾಮನ ರೂಪದಿಂದ ಅದೇ ಅವತಾರ ಅಲ್ಲಿ ಕಥೆಯಲ್ಲೇನು ಹಾಗೆ ವಾಮನ ದೊಡ್ಡದಾಗೆ ಬೆಳೆದು ಅವನು ತ್ರಿವಿಕ್ರಮ ರೂಪವನ್ನ ತಾಳುತ್ತಾನೆ. ತ್ರಿವಿಕ್ರಮ ರೂಪ ತಗೊಂಡಾಗ ಏನಾಗತ್ತ, ಅವನ ಪಾದ ತಿರುಬೆರಳು ತಾಕಿ ಆ ಒಂದು ಗಂಗೆ ಬರ್ತಾಳೆ. ಸೊ ಅದಕ್ಕೆ ನಾವು ದಿನಾಗ್ಲೂ ಮಾಡುವಾಗ ಪಾಪಪುರುಷ ವಿಸರ್ಜನೆ ಎಲ್ಲ ಮಾಡಿ ಪಾಪಪುರುಷ ವಿಸರ್ಜನೆ ಮಾಡೋವಾಗ್ಲೂ ಫಸ್ಟ್ ನಾವು ಮಾಡೋದು ನಮ್ಮ ಹೃದಯದಲ್ಲಿ ಇರುವಂತ ಆ ಭಗವಂತ ಮನೆ ಗುಡಿಸಿ ಸಾರ್ಸೋದು. ಅಂದ್ರೆ ಆ ಒಳಗಿರುವಂತ ಭಗವಂತನನ್ನ ಸ್ವಾಮಿ ಸ್ವಲ್ಪ ಮೇಲೆ ಬಂದು ಕೂತ್ಕೋ, ನಾನು ಇದು ಪಾಪಪುರುಷ ಇದೆಲ್ಲ ತೆಗಿ ಅವನೇ ತೆಗಿತಾನೆ. ಸೊ ಹೀಗೆ ಇಡ್ತೀವಿ ಎಲ್ಲಿ ಆ ಒಂದು ವಾಮನ ರೂಪ ಆ ಬಿಂಬದಲ್ಲಿ ಇರುವಂತ ಹೃದಯದಲ್ಲಿ ಇರುವಂತ ಆ ರೂಪವನ್ನ ಶ್ರೀಶಿವನ ಮೂಲಕ ಅಲ್ಲಿ ತಲೆ ಮೇಲೆ ಇರುವಂತ ವಾಸುದೇವನಲ್ಲಿ ಇಟ್ಟಂತೆ ಒಂದು ಭಾವನೆ ಮಾಡಿ ಆಮೇಲೆ ಪಾಪ ಪುರುಷನನ್ನು ತೆಗೆದು ಆಮೇಲೆ ಆ ವಾಮನ ಆ ರೂಪವನ್ನು ತಂದು ಒಳಗೆ ಇರ್ತೀವಿ. ಆವಾಗ ಅಮೃತ ವೃಷ್ಟಿಯಿಂದ ಸುರಿಸುತ್ತ ಅಂತ ಚಿಂತನೆ ಮಾಡ್ತೀವಿ. ಒಂಬೀಜದಿಂದ ಚಿಂತನೆ ಮಾಡಿ ನಮ್ಮ ದೇಹ ಇಡೀ ಕಣ್ಣು ಮುಚ್ಚಿಕೊಂಡು ಎಲ್ಲ ಜಾಗೆಯಲ್ಲೇನೋ ವಿಶೇಷವಾಗಿ ಧನ್ವಂತ್ರಿ ರೂಪವನ್ನು ಸ್ಮರಣೆ ಮಾಡುತ್ತಾ ಒಂದೊಂದು ಜಾಯಿಂಟ್ ಒಂದೊಂದು ಗ್ರಂಥಿಯಲ್ಲೇನು ಇಟ್ಟುಕೊಂಡು ಕೊನೆಯ ತನಕ ಅಂದ್ರೆ ಅದು ಆ ಒಂಬೀಜ ಅದಕ್ಕೆ 24 ಟೈಮ್ಸ್ ಹೇಳೋವಾಗ ಅದು ಒಂದೊಂದು 24 ತತ್ವದಿಂದ ಕೂಡಿರುವಂತ ದೇಹದಲ್ಲಿ ಎಲ್ಲಾ ಕಡೆನೂ ಹೋಗ್ಬೇಕು. ಎಷ್ಟು ಎಲ್ಲಾ ಕಡೆ ಅಂದ್ರೆ ಹೇಳ್ತಾ ನೋಡಿದೀವಲ್ಲ ನಾಡಿಗಳು ಎಷ್ಟು ಅಂದ್ರೆ ಈ ಒಂದು ರೋಮಕ್ ಅದಕ್ಕೆ ನಾಡಿಗಳು 3.5 ಕೋಟಿ ಅಂತಾನೆ ಹೇಳ್ತಾರಂತ. ಎಲ್ಲ ಸ್ಮಾಲರ್ ಒನ್ಸ್ ಎಲ್ಲ ಸೇರಿ ಆ ರೋಮಕೂಪಗಳು ಇದೆಲ್ಲ ಸೇರಿಸ್ತೀವಿ ನಾವು, ಸೇರಿಸಿ ಅಷ್ಟು ತನಕ ಕಾಣ್ಬೋದು. ಯಾಕೆ ಅಂದ್ರೆ ಅಲ್ಲಿ ಯಾಕೆ ಬರ್ತಾರೆ ಅಂದ್ರೆ ಹೇಳ್ತಾರೆ, ಒಂದು ಕಡೆ ಆಚಾರ್ಯ ಹೇಳ್ತಾರೆ ದೇಹದಲ್ಲಿ ರೋಮಕೂಪಗಳು ಅಂದ್ರೆ ರೋಮಕೂಪಗಳು ಹೊರಗೆ ಕಾಣಿಸ್ತಾ ಇಲ್ಲವೋ, ರೋಮಕೂಪಗಳಂತೂ ನಮ್ಗೆ ಎಪಿಡರ್ಮಿಸ್ಲಿ ಎಲ್ಲ ಫೋಲಿಕಲ್ಸ್ ಅದು ಇದ್ದೇ ಇರತ್ತಲ್ಲ, ಅಲ್ಲಿಂದ ಬರುವಂತದ್ದು ಒಂದೊಂದು ನಮ್ಮ ಪಾಪವನ್ನ ನೆನಪು ಮಾಡುತ್ತಂತ. ಈ ಅದಕ್ಕೆ ಕೇಶಕಣ್ಣನ ಒಂದು ಗಂಡಸು ಮಾಡ್ಕೊಳ್ಳೋವಾಗ ನಾವು ತ್ರಿವೇಣಿ ಸಂಗಮದಲ್ಲಿ ಹೋಗಿ ಮಾಡೋವಾಗ ಇದು ಅಲ್ಲಿ ಎಲ್ಲ ಪಾಪಗಳು ಅದು ಅಲ್ಲಿ ಪಾಪ ಅಂದ್ರೆ ಪಾಪ ಇದೆ ಅಂಬೋದನ್ನ ನೆನಪ ಅಂದ್ರೆ ಕೂದಲಲ್ಲಿ ಒಂದೊಂದಿನ ಪಾಪ ಕೂತಿದೆ ಅಂತ ಅರ್ಥ ಅಲ್ಲ, ನೆನಪು ಮಾಡ್ಲಿಕ್ಕೆ ದೇವರು ಇಟ್ಟಿದ್ದಾನಂತ ಅಷ್ಟು ಪಾಪಗಳು ಅಂತ. ಅಷ್ಟು ಅಂದ್ರೆ ಬೇಸಿಕಲಿ ಹೇಳೋದೇನು ಅಂದ್ರೆ 3.5 ಕೋಟಿ ರೋಮಕೂಪಗಳು ಅಂದ್ರೆ ಅಷ್ಟೊಂದಿಷ್ಟು ಪಾಪಗಳು ಇರುತ್ತೆ, ಅಲ್ಲಿ 3.5 ಕೋಟಿಗಳಲ್ಲಿ ತೀರ್ಥಗಳು ಚಿಂತನೆ ಮಾಡಿದಾಗ ಆ ಪಾಪಗಳು ಹೋಗುತ್ತೆ. ಸೊ ಹೀಗೆ ಚಿಂತನೆ. ಸೊ ಅವನೇನ್ ಸೊ ಈ ಒಂದು ಒಂಬೀಜದಿಂದ ನಾವು ದೇವರು ನಮ್ಗೆ ಆ ಅಮೃತ ವೃಷ್ಟಿಯನ್ನ ಸುರಿತಾನಂದ್ರೆ ಅಷ್ಟೊತ್ತು 24 ಟೈಮ್ಸ್ ನಾವು ಮಾಡೋವಾಗ ಒಂದೊಂದು ಕೊನೆಯ ತನಕ ಪೂರ್ತಿ ಕಣ್ಣು ಮುಚ್ಚಿಕೊಂಡು ಅದು ಪೂರ್ತಿ ಅದಂದ್ರೆ ನಮ್ಮ ದೇಹದಲ್ಲಿ ಪಾಪ ಹೋಗಿ ಅಮೃತ ಆ ಒಂದು ಅಮೃತ ಸದೃಶವಾಗಿ ಇರುವಂತ ಆ ಜ್ಞಾನ ಒಂದೇ ಅಮೃತ ಸದೃಶ ಆಗುತ್ತೆ. ಯಾಕಂದ್ರೆ ಜ್ಞಾನಕ್ಕೆ ಸಾವು ಇಲ್ಲ, ದೇವರ ಬಗ್ಗೆ ತಿಳ್ಕೊಳ್ಳುವ ಏನೇ ವಿಷಯಗಳಾಗಲಿ ಅದಕ್ಕೆ ಸಾವು ಎಂಬುದೇ ಇಲ್ಲ. ಸೊ ಆದ ಕಡೆಯಿಂದ ಸೊ ಅದನ್ನ ನಾವು ಮಾಡ್ಕೊಳ್ತೀವಿ. ಸೊ ಇದಕ್ಕೆ ಹೇಳ್ತಾ ಹಂಸರೂಪಿ ವಿಶೇಷಕ ಆಹ್ವಯನಾಗಿ ಜನರ ಅಭಿಲಾಷೆ ಪೂರೈಪ. ಜನರ ಅಂದ್ರೆ ಜೀವರ ಅಭಿಲಾಷೆ, ಜನ ಅಂದ್ರೆ ಜನಗಳು ಅಂತ ಅರ್ಥ ಇಲ್ಲ ಅಂತ, ಜನ ಅಂದ್ರೆ ಇಲ್ಲಿ ಜನಿಸಿ ಈ ದೇಹದಿಂದ ಜನಿಸಿ ಬರುವಂತವ್ರು ಅಂದ್ರೆ ತಗೊಳ್ಳೋದು ಏನು ಅಂದ್ರೆ ಆ ಜೀವದ ಇಷ್ಟವನ್ನ ಪೂರೈಸ್ತಾನೆ, ಅಭಿಲಾಷೆಗಳನ್ನ ಪೂರೈಪ ಅಂತ ಹೇಳ್ತಾರೆ. ಇದು ನೆಕ್ಸ್ಟ್ ಕ್ಲಾಸ್ಲಿ ನಾವು ಈ ಅರ್ಥಗಳನ್ನ ಬೇಕಾದ್ರೆ ನೋಡೋಣ. ಮರೀಚಿ, ದಮನ, ಹಂಸ ಮತ್ತು ವಿರೋಚನ ಇದು ನಾಲ್ಕು ಅರ್ಥಗಳನ್ನು ಏನು ವಿಶೇಷವಾಗಿ ಯಾಕಂದ್ರೆ ವಿಷ್ಣು ಸಹಸ್ರನಾಮದಲ್ಲಿ ಹೇಳಿದ್ದಾರೆ. ಸೊ ಇದನ್ನ ಹೇಳೋಣ ನೋಡೋಣ. ಅಂಬಲ್ಲಿ ಕೃಷ್ಣ ಅರ್ಪಣ ಮಸ್ತು.